ಅಧ್ಯಾಯ 23. ಯಜ್ಞವನ್ನು ಮಾಡಿದ ಬ್ರಾಹ್ಮಣರ ಪತ್ನಿಯರ ಉದ್ಧಾರ. ಪ್ರಾತಃ ಕಾಲವು ಮುಗಿಯಿತು. ಗೋಪಬಾಲಕರು ಬೆಳಗಿನಿಂದ ಏನನ್ನು ತಿನ್ನದೇ ಇದ್ದುದರಿಂದ ಅವರಿಗೆ ಹಸಿವಾಗುತ್ತಿತ್ತು. ಅವರು ಕೂಡಲೇ ಕೃಷ್ಣ ಮತ್ತು ಬಲರಾಮರ ಬಳಿಗೆ ಹೋಗಿ, ಪ್ರೀತಿಯ ಕೃಷ್ಣ ಮತ್ತು ಬಲರಾಮ, ನೀವು ಬಹು ಬಲಶಾಲಿಗಳು, ನೀವು ಅನೇಕ ಅನೇಕ ರಾಕ್ಷಸರನ್ನು ಕೊಲ್ಲಬಲ್ಲಿರಿ, ಆದರೆ ಇವತ್ತು ನಮಗೆ ಬಹು ಹಸಿವಾಗಿದೆ, ದಯವಿಟ್ಟು ನಮ್ಮ ಹಸಿವನ್ನು ನೀಗಿಸಲು ಏನನ್ನಾದರೂ ಮಾಡಿ ಎಂದು ಹೇಳಿದರು. ಹೀಗೆ ತಮ್ಮ ಸ್ನೇಹಿತರು ಬೇಡಿದಾಗ ಕೃಷ್ಣ ಮತ್ತು ಬಲರಾಮರು ಯಾಗಗಳನ್ನು ಮಾಡುತ್ತಿದ್ದ ಕೆಲವರು ಬ್ರಾಹ್ಮಣರ ಪತ್ನಿಯರ ಮೇಲೆ ಕರುಣೆ ತೋರಿದರು. ಈ ಪತ್ನಿಯರು ಪರಮ ಭಕ್ತೆಯರು, ಆದುದರಿಂದ ಅವರನ್ನು ಹರಸಲು ಕೃಷ್ಣನು ಈಗ ಅವಕಾಶವನ್ನು ಮಾಡಿಕೊಂಡನು. ಅವನು, ಪ್ರೀತಿಯ ಸ್ನೇಹಿತರೇ, ಹತ್ತಿರವಿರುವ ಬ್ರಾಹ್ಮಣರ ಮನೆಗೆ ಹೋಗಿ, ಅವರೀಗ ಅಂಗೀರಸ ಎನ್ನುವ ವೈದಿಕ ಯಜ್ಞವನ್ನು ಮಾಡುತ್ತಿದ್ದಾರೆ, ಏಕೆಂದರೆ ಅವರಿಗೆ ಸ್ವರ್ಗಲೋಕಕ್ಕೆ ಹೋಗುವ ಬಯಕೆ, ನೀವೆಲ್ಲ ದಯವಿಟ್ಟು ಅಲ್ಲಿಗೆ ಹೋಗಿ ಎಂದು ಹೇಳಿದನು. ತನ್ನ ಸ್ನೇಹಿತರಿಗೆ ಈ ಎಚ್ಚರಿಕೆಯನ್ನೂ ಹೇಳಿದನು. ಈ ಬ್ರಾಹ್ಮಣರು ವೈಷ್ಣವರಲ್ಲ, ಅವರು ಕೃಷ್ಣ ಮತ್ತು ಬಲರಾಮರೆಂಬ ನಮ್ಮ ಹೆಸರಿನ ಸಂಕೀರ್ತನೆಯನ್ನು ಮಾಡಲಾರರು. ವೈದಿಕ ಜ್ಞಾನದ ಗುರಿಯು ನನ್ನನ್ನು ಕಾಣುವುದಾದರೂ ಅವರು ವೈದಿಕ ಪ್ರಾರ್ಥನೆಗಳನ್ನು ಹೇಳುವುದರಲ್ಲಿ ನಿರತರಾಗಿದ್ದಾರೆ, ಆದರೆ ಅವರಿಗೆ ಕೃಷ್ಣ ಮತ್ತು ಬಲರಾಮ ಎನ್ನುವ ಹೆಸರುಗಳ ಆಕರ್ಷಣೆ ಇಲ್ಲದೆ ಇರುವುದರಿಂದ ನನ್ನ ಹೆಸರನ್ನು ಹೇಳಿ ಏನನ್ನೂ ಕೇಳದಿರುವುದೇ ಉತ್ತಮ. ಬಲರಾಮನ ಹೆಸರಿನಲ್ಲಿ ಸ್ವಲ್ಪ ಸಹಾಯ ಮಾಡಬೇಕೆಂದು ಕೇಳಿ. ಸಾಮಾನ್ಯವಾಗಿ ಮೇಲಿನ ವರ್ಗದ ಬ್ರಾಹ್ಮಣರಿಗೆ ದಾನವನ್ನು ಕೊಡುತ್ತಾರೆ, ಆದರೆ ಕೃಷ್ಣ ಮತ್ತು ಬಲರಾಮರು ಬ್ರಾಹ್ಮಣ ಕುಟುಂಬದವರಲ್ಲ. ಬಲರಾಮನು ಕ್ಷತ್ರಿಯನಾದ ವಸುದೇವನ ಮಗ ಮತ್ತು ಕೃಷ್ಣನು ವೈಶ್ಯನಾದ ನಂದ ಮಹಾರಾಜನ ಮಗ ಎಂದು ವೃಂದಾವನದಲ್ಲಿ ಜನ ತಿಳಿದಿದ್ದರು. ಇಬ್ಬರೂ ಬ್ರಾಹ್ಮಣರ ಕುಲದವರಲ್ಲ, ಆದುದರಿಂದ ಯಜ್ಞಗಳನ್ನು ಮಾಡುತ್ತಿದ್ದ ಬ್ರಾಹ್ಮಣರಿಗೆ ಒಬ್ಬ ಕ್ಷತ್ರಿಯನಿಗೋ ವೈಶ್ಯನಿಗೋ ದಾನ ಮಾಡಲು ಮನಸ್ಸು ಬಾರದೇ ಹೋಗಬಹುದು ಎನ್ನಿಸಿತು. ಆದರೆ ನೀವು ಬಲರಾಮನ ಹೆಸರನ್ನಾದರೂ ಹೇಳಿದರೆ ವೈಶ್ಯನಾದ ನನಗೆ ದಾನ ಕೊಡುವುದಕ್ಕಿಂತ ಕ್ಷತ್ರಿಯನಿಗೆ ಕೊಡಲು ಅವರಿಗೆ ಒಪ್ಪಿಗೆಯಾಗಬಹುದು. ದೇವೋತ್ತಮ ಪರಮಪುರುಷನ ಆಜ್ಞೆಯಂತೆ ಹುಡುಗರು ಬ್ರಾಹ್ಮಣನ ಬಳಿಗೆ ಹೋಗಿ ದಾನವನ್ನು ಬೇಡಲು ಪ್ರಾರಂಭಿಸಿದರು. ಗೌರವವನ್ನು ಸೂಚಿಸಲು ಅವರ ಬಳಿಗೆ ಕೈ ಮುಗಿದುಕೊಂಡು ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಭೂಸುರರೇ, ಶ್ರೀಕೃಷ್ಣ ಮತ್ತು ಬಲರಾಮರ ಅಪ್ಪಣೆಯಂತೆ ಬಂದಿದ್ದೇವೆ, ನಮ್ಮ ಮಾತುಗಳನ್ನು ದಯೆಯಿಟ್ಟು ಕೇಳಿ, ನೀವು ಅವರಿಬ್ಬರನ್ನು ಚೆನ್ನಾಗಿ ಬಲ್ಲಿರಿ ಎಂದು ನಂಬಿದ್ದೇವೆ, ನಿಮಗೆ ಎಲ್ಲಾ ಭಾಗ್ಯವನ್ನು ಹಾರೈಸುತ್ತೇವೆ. ಕೃಷ್ಣ ಮತ್ತು ಬಲರಾಮರು ಹತ್ತಿರದಲ್ಲಿಯೇ ಹಸುಗಳನ್ನು ಮೇಯಿಸುತ್ತಿದ್ದಾರೆ, ನಾವು ಅವರೊಂದಿಗೆ ಬಂದಿದ್ದೇವೆ, ನಮಗೆ ಸ್ವಲ್ಪ ಆಹಾರವನ್ನು ಕೊಡಿ ಎಂದು ಬೇಡಲು ಬಂದಿದ್ದೇವೆ. ನೀವೆಲ್ಲ ಬ್ರಾಹ್ಮಣರು, ನಿಮಗೆ ಧರ್ಮದ ತತ್ವಗಳು ತಿಳಿದಿವೆ, ನಮಗೆ ಒಂದಿಷ್ಟು ದಾನ ಕೊಡಬೇಕೆಂದು ನಿಮಗೆ ತೋರಿದರೆ ದಯವಿಟ್ಟು ನಮಗೆ ಒಂದಿಷ್ಟು ಆಹಾರವನ್ನು ಕೊಡಿ, ನಾವು ಕೃಷ್ಣ ಮತ್ತು ಬಲರಾಮರೊಂದಿಗೆ ಊಟ ಮಾಡುತ್ತೇವೆ. ಸಮಾಜದಲ್ಲಿ ನೀವು ಅತ್ಯಂತ ಗೌರವಾನ್ವಿತ ಬ್ರಾಹ್ಮಣರು, ನಿಮಗೆ ಧಾರ್ಮಿಕ ರೀತಿಯ ಎಲ್ಲಾ ತತ್ವಗಳೂ ತಿಳಿದಿರಬೇಕು. ಬಾಲಕರು ಹಳ್ಳಿಯ ಹುಡುಗರಾದರೂ ಮತ್ತು ವೈದಿಕ ಧಾರ್ಮಿಕ ವಿಧಿಗಳನ್ನು ತಿಳಿದವರು ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲವಾದರೂ ತಮಗೆ ಕೃಷ್ಣ ಮತ್ತು ಬಲರಾಮರ ಸಹವಾಸದಿಂದ ಅವು ತಮಗೆ ತಿಳಿದಿದೆ ಎನ್ನುವ ಸೂಚನೆಯನ್ನು ಕೊಟ್ಟರು. ದೇವೋತ್ತಮ ಪರಮಪುರುಷನಾದ ಕೃಷ್ಣ ಮತ್ತು ಬಲರಾಮರು ಆಹಾರ ಬೇಕೆಂದು ಕೇಳಿದಾಗ ಬಾಲಕರು ಹಿಂಜರಿಕೆ ಇಲ್ಲದೆ ಹೋಗಿ ಆ ಬೇಡಿಕೆಯನ್ನು ಹೇಳಿದರು, ಏಕೆಂದರೆ ಯಜ್ಞಗಳನ್ನು ವಿಷ್ಣುವಿನ ತೃಪ್ತಿಗಾಗಿಯೇ ಮಾಡಬೇಕು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಹುಡುಗರು ಮುಂದುವರೆದು ಹೀಗೆ ಹೇಳಿದರು. ಕೃಷ್ಣ ಮತ್ತು ಬಲರಾಮರ ರೂಪದಲ್ಲಿ ಶ್ರೀ ವಿಷ್ಣುವು ಕಾಯುತ್ತಾ ನಿಂತಿದ್ದಾನೆ, ನಿಮ್ಮಲ್ಲಿರುವ ಆಹಾರವನ್ನು ನೀವು ಕೂಡಲೇ ಕೊಡಬೇಕು. ಆಹಾರವನ್ನು ಹೇಗೆ ಸ್ವೀಕರಿಸಬೇಕು ಎನ್ನುವುದನ್ನು ಅವರು ಬ್ರಾಹ್ಮಣರಿಗೆ ವಿವರಿಸಿದರು. ಸಾಮಾನ್ಯವಾಗಿ ಪ್ರಭುವಿನ ಪರಿಶುದ್ಧ ಭಕ್ತರಾದ ವೈಷ್ಣವರು ಸಾಧಾರಣವಾದ ಯಜ್ಞ ಕಾರ್ಯಗಳಲ್ಲಿ ಭಾಗವಹಿಸುವುದಿಲ್ಲ, ಆದರೆ ದೀಕ್ಷಾ, ಪಶುಸಂತ, ಸೌತ್ರಾನ್ವಯ ಎನ್ನುವ ಧಾರ್ಮಿಕ ವಿಧಿಗಳು ಅವರಿಗೆ ಗೊತ್ತು. ದೀಕ್ಷಾ ವಿಧಿಯ ಅನಂತರ ಮತ್ತು ಪ್ರಾಣಿ ಬಲಿಯನ್ನು ನೀಡುವ ಮತ್ತು ಮದ್ಯವನ್ನು ಸಹ ಕೊಡುವ ಸೌತ್ರಮಣಿ ಎನ್ನುವ ಸಮಾರಂಭಕ್ಕೆ ಮೊದಲು ಆಹಾರವನ್ನು ಸ್ವೀಕರಿಸಬಹುದು. ಹುಡುಗರು ಈಗ ಆಹಾರವನ್ನು ತೆಗೆದುಕೊಳ್ಳುವುದು ನಿಷಿದ್ಧವಲ್ಲ. ಆದುದರಿಂದ ನಿಮ್ಮ ಯಜ್ಞದ ಈ ಹಂತದಲ್ಲಿ ನಾವು ಆಹಾರವನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ನೀವು ಮಾಡಿರುವ ಅಡುಗೆಯನ್ನು ಕೊಡಬಹುದು ಎಂದು ಹೇಳಿದರು. ಕೃಷ್ಣ ಮತ್ತು ಬಲರಾಮರ ಗೆಳೆಯರು ಸರಳ ಗೋಪ ಬಾಲಕರಾದರೂ ಯಜ್ಞಬಲಿಯ ಧಾರ್ಮಿಕ ವಿಧಿಗಳಲ್ಲಿ ತೊಡಗಿದ್ದ ಮೇಲಿನ ವರ್ಗದ ಬ್ರಾಹ್ಮಣರಿಗೂ ತಿಳಿಸಿಕೊಡುವ ಸ್ಥಿತಿಯಲ್ಲಿದ್ದರು. ಆದರೆ ಯಾಗದಲ್ಲಿಯೇ ಮನಸ್ಸಿದ್ದ ಸ್ಮಾರ್ಥ ಬ್ರಾಹ್ಮಣರಿಗೆ ಪ್ರಭುವಿನ ದಿವ್ಯ ಭಕ್ತರ ಉಪದೇಶವು ಅರ್ಥವಾಗಲಿಲ್ಲ. ಪರಮಪ್ರಭು ಕೃಷ್ಣ ಮತ್ತು ಬಲರಾಮರು ಬೇಡುತ್ತಿದ್ದಾರೆ ಎನ್ನುವುದೂ ಅವರಿಗೆ ಅರ್ಥವಾಗಲಿಲ್ಲ. ಕೃಷ್ಣ ಮತ್ತು ಬಲರಾಮರ ಪರವಾಗಿ ಎಲ್ಲಾ ವಾದಗಳನ್ನು ಕೇಳಿದರು. ಅವರು ಅವುಗಳಿಗೆ ಲಕ್ಷ್ಯವನ್ನು ಕೊಡಲಿಲ್ಲ ಮತ್ತು ಹುಡುಗರೊಂದಿಗೆ ಮಾತನಾಡಲೂ ನಿರಾಕರಿಸಿದರು. ಇಂತಹ ಭಕ್ತಿಯಿಲ್ಲದ ಬ್ರಾಹ್ಮಣರು ವೈದಿಕ ಯಜ್ಞ ಬಲಿಯ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು ಮತ್ತು ತಾವು ಬಹಳ ಉನ್ನತ ಸ್ಥಿತಿಗೆ ಏರಿದವರೆಂದು ಭಾವಿಸಿದ್ದರೂ ಅವರು ಅಜ್ಞಾನಿಗಳು ಮತ್ತು ಮೂರ್ಖರು. ಅವರಿಗೆ ಭಗವದ್ಗೀತೆಯಲ್ಲಿ ವಿವರಿಸುವಂತೆ ವೇದಗಳ ಗುರಿಯು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಎನ್ನುವುದು ತಿಳಿಯದು. ಆದುದರಿಂದ ಅವರ ವೇದಗಳ ಜ್ಞಾನವು ಮೇಲುಮೇಲಿನದು. ಅವರ ಕಾರ್ಯಗಳೆಲ್ಲ ನಿಷ್ಪ್ರಯೋಜಕವಾದವು. ಆದುದರಿಂದ ಚೈತನ್ಯ ಮಹಾಪ್ರಭುಗಳು ಮನುಷ್ಯನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರಬೇಕಾಗಿಲ್ಲ ಎನ್ನುವ ಮೌಲಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿಗೆ ಕೃಷ್ಣನ ತಿಳುವಳಿಕೆ ಇದ್ದರೆ ಅಥವಾ ಕೃಷ್ಣ ಪ್ರಜ್ಞೆ ಇದ್ದರೆ ಅವನು ಬ್ರಾಹ್ಮಣನಿಗಿಂತ ಉತ್ತಮನು ಮತ್ತು ಗುರುವಾಗಲು ಅರ್ಹನು. ಯಜ್ಞಗಳನ್ನು ಮಾಡುವಾಗ ಅನುಸರಿಸಬೇಕಾದ ಹಲವು ವಿವರಗಳಿವೆ. ಅವೆಲ್ಲಕ್ಕೂ ಒಟ್ಟಾಗಿ ದೇಶ ಎಂದು ಹೆಸರು. ಅವು ಈ ಕೆಳಗಿನಂತಿವೆ. ಕಾಲ ಎಂದರೆ ಸಮಯ, ಪೃಥಕ್ ದ್ರವ್ಯ ಎಂದರೆ ವಿಧ ವಿಧವಾದ ಸಜ್ಜು, ಮಂತ್ರ ತಂತ್ರ ಅಗ್ನಿ ಋತ್ವಿಜ ಎಂದರೆ ಯಜ್ಞಗಳನ್ನು ನಡೆಸುವ ವಿದ್ವಾಂಸರು, ದೇವತಾ ಯಜಮಾನ ಎಂದರೆ ಯಜ್ಞವನ್ನು ನಡೆಸುವವನು, ಕೃತು ಎಂದರೆ ಯಜ್ಞ ಮತ್ತು ಧರ್ಮ ಎಂದರೆ ವಿಧಿಗಳು. ಇವೆಲ್ಲವೂ ಕೃಷ್ಣನನ್ನು ತೃಪ್ತಿಗೊಳಿಸುವುದಕ್ಕಾಗಿ. ಅವನೇ ಎಲ್ಲ ಯಜ್ಞಗಳನ್ನು ವಾಸ್ತವವಾಗಿ ಅನುಭವಿಸುವವನು. ಏಕೆಂದರೆ ಅವನು ಭೌತಿಕ ಇಂದ್ರಿಯಗಳ ಗ್ರಹಿಕೆಗಾಗಲಿ ಊಹಾಪೋಹಗಳಿಗಾಗಲಿ ಸಿಕ್ಕದ ದೇವೋತ್ತಮ ಪರಮ ಪುರುಷನು. ಪರಮ ಪರಿಪೂರ್ಣ ಸತ್ಯವೂ ಅವನೇ ಎಂದು ದೃಢಪಟ್ಟಿದೆ. ಅವನು ಸಾಮಾನ್ಯ ಮನುಷ್ಯ ಬಾಲಕನಂತಿದ್ದಾನೆ. ತಮ್ಮನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುವವರಿಗೆ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಈ ಬ್ರಾಹ್ಮಣರು ಭೌತಿಕ ಶರೀರದ ನೆಮ್ಮದಿ ಮತ್ತು ಸ್ವರ್ಗವಾಸವನ್ನು ಸಾಧಿಸುವುದು ಇವುಗಳಲ್ಲಿ ಮಾತ್ರ ಆಸಕ್ತರಾಗಿದ್ದರು. ಆದ್ದರಿಂದ ಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಸಾಧ್ಯವೇ ಆಗಲಿಲ್ಲ. ಬ್ರಾಹ್ಮಣರು ತಮ್ಮೊಡನೆ ಮಾತನಾಡುವುದಿಲ್ಲ ಎನ್ನುವುದನ್ನು ಕಂಡು ಹುಡುಗರಿಗೆ ಬಹಳ ನಿರಾಸೆಯಾಯಿತು. ಅವರು ಶ್ರೀಕೃಷ್ಣ ಮತ್ತು ಬಲರಾಮರ ಬಳಿಗೆ ಹಿಂತಿರುಗಿ ನಡೆದದ್ದೆಲ್ಲವನ್ನೂ ಹೇಳಿದರು. ಅವರು ಹೇಳಿದ್ದನ್ನು ಕೇಳಿ ದೇವೋತ್ತಮ ಪರಮ ಪುರುಷನು ಮುಗುಳ್ನಗೆ ನಗಲು ಪ್ರಾರಂಭಿಸಿದನು. ಬ್ರಾಹ್ಮಣರು ನಿರಾಕರಿಸಿದುದರಿಂದ ಅವರು ನಿರಾಸೆ ಪಡಬಾರದು, ಏಕೆಂದರೆ ಭಿಕ್ಷೆಯ ರೀತಿಯೇ ಇದು ಎಂದು ಅವರಿಗೆ ಹೇಳಿದನು. ಸಂಗ್ರಹ ಕಾರ್ಯದಲ್ಲಿ ಅಥವಾ ಭಿಕ್ಷೆಯಲ್ಲಿ ಮನುಷ್ಯನು ನಿರತನಾಗಿದ್ದಾಗ ತಾನು ಯಾವಾಗಲೂ ಯಶಸ್ವಿಯಾಗುತ್ತೇನೆ ಎಂದು ಅವನು ಭಾವಿಸಬಾರದು ಎಂದು ಅವರಿಗೆ ಮನದಟ್ಟು ಮಾಡಿಕೊಟ್ಟನು. ಕೆಲವು ಸ್ಥಳಗಳಲ್ಲಿ ಬೇಡುವವನು ಯಶಸ್ವಿಯಾಗದೆ ಹೋಗಬಹುದು, ಆದರೆ ಅದರಿಂದ ಅವನು ನಿರಾಶನಾಗಬಾರದು. ಮತ್ತೆ ಹೋಗುವಂತೆ ಶ್ರೀಕೃಷ್ಣನು ಬಾಲಕರಿಗೆ ಹೇಳಿದನು. ಈ ಹೊತ್ತಿಗೆ ಬ್ರಾಹ್ಮಣರ ಪತ್ನಿಯರು ಯಜ್ಞ ಕಾರ್ಯದಲ್ಲಿ ನಿರತರಾಗಿದ್ದರು. ಅವರು ಶ್ರೇಷ್ಠ ಭಕ್ತರು ಎಂದು ಅವನು ಹುಡುಗರಿಗೆ ಹೇಳಿದನು. ಅವರು ಸದಾ ನನ್ನನ್ನು ಕುರಿತು ಯೋಚನೆ ಮಾಡುವುದರಲ್ಲಿ ಮೈಮರೆತಿರುತ್ತಾರೆ. ಅಲ್ಲಿಗೆ ಹೋಗಿ ನನ್ನ ಹೆಸರಿನಲ್ಲಿ ಮತ್ತು ಬಲರಾಮನ ಹೆಸರಿನಲ್ಲಿ ಒಂದಿಷ್ಟು ಆಹಾರ ಬೇಕೆಂದು ಕೇಳಿ. ನಿಮಗೆ ಬೇಕಾದಷ್ಟು ಆಹಾರವನ್ನು ಅವರು ಕೊಡುತ್ತಾರೆ ಎಂದು ನನಗೆ ಖಂಡಿತವಾಗಿದೆ. ಕೃಷ್ಣನ ಅಪ್ಪಣೆಯಂತೆ ಹುಡುಗರು ಕೂಡಲೇ ಬ್ರಾಹ್ಮಣರ ಪತ್ನಿಯರ ಬಳಿಗೆ ಹೋದರು. ಪತ್ನಿಯರು ಮನೆಯೊಳಗೆ ಕುಳಿತಿದ್ದುದನ್ನು ಕಂಡರು. ಅವರು ಒಡವೆಗಳಿಂದ ಬಹು ಸುಂದರವಾಗಿ ಅಲಂಕಾರ ಮಾಡಿಕೊಂಡಿದ್ದರು. ಅವರಿಗೆ ಗೌರವ ಪೂರ್ವಕವಾಗಿ ನಮಸ್ಕಾರ ಮಾಡಿ ಹುಡುಗರು ಪ್ರೀತಿಯ ತಾಯಂದಿರೇ, ನಮ್ರ ನಮಸ್ಕಾರಗಳನ್ನು ದಯವಿಟ್ಟು ಸ್ವೀಕರಿಸಿ ಮತ್ತು ನಮ್ಮ ಮಾತನ್ನು ಕೇಳಿ. ಶ್ರೀಕೃಷ್ಣ ಮತ್ತು ಬಲರಾಮರು ಇಲ್ಲಿಯೇ ಹತ್ತಿರದಲ್ಲಿದ್ದಾರೆ. ಅವರು ಇಲ್ಲಿಗೆ ಗೋವುಗಳೊಂದಿಗೆ ಬಂದಿದ್ದಾರೆ. ನಾವು ಅವರ ಆದೇಶದಂತೆ ಇಲ್ಲಿಗೆ ಬಂದಿದ್ದೇವೆ ಎಂದು ನಿಮಗೆ ತಿಳಿಸಬೇಕು. ನಮ್ಮೆಲ್ಲರಿಗೂ ಬಹಳ ಹಸಿವಾಗುತ್ತಿದೆ. ಒಂದಿಷ್ಟು ಆಹಾರಕ್ಕಾಗಿ ನಿಮ್ಮ ಬಳಿಗೆ ಬಂದಿದ್ದೇವೆ. ದಯವಿಟ್ಟು ಕೃಷ್ಣ, ಬಲರಾಮ ಮತ್ತು ನಮಗೆ ತಿನ್ನಲು ಏನನ್ನಾದರೂ ಕೊಡಿ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳುತ್ತಲೇ ಬ್ರಾಹ್ಮಣ ಪತ್ನಿಯರಿಗೆ ಕೃಷ್ಣ ಮತ್ತು ಬಲರಾಮರ ವಿಷಯದಲ್ಲಿ ಬಹಳ ಆತಂಕವಾಯಿತು. ಅವರು ಕೂಡಲೇ ಪ್ರತಿಕ್ರಿಯೆಯನ್ನು ತೋರಿಸಿದರು. ಕೃಷ್ಣ ಮತ್ತು ಬಲರಾಮರ ಮಹಿಮೆಯ ವಿಷಯವನ್ನು ಅವರಿಗೆ ಹೇಳಬೇಕಾಗಿರಲಿಲ್ಲ. ಅವರ ಹೆಸರುಗಳನ್ನು ಕೇಳುತ್ತಲೇ ಅವರನ್ನು ಕಾಣಲು ಕಾತರರಾದರು. ಕೃಷ್ಣನನ್ನು ಕುರಿತು ಸದಾ ಧ್ಯಾನ ಮಾಡುತ್ತಿದ್ದುದರಿಂದ ಅವರು ಅತ್ಯಂತ ಶ್ರೇಷ್ಠ ಯೋಗ ಧ್ಯಾನವನ್ನು ಮಾಡುತ್ತಿದ್ದರು. ಪತ್ನಿಯರೆಲ್ಲ ಬೇರೆ ಬೇರೆ ಮಡಿಕೆಗಳಲ್ಲಿ ಸೊಗಸಾದ ಆಹಾರವನ್ನು ತುಂಬುವುದರಲ್ಲಿ ನಿರತರಾದರು. ಯಜ್ಞವನ್ನು ನಡೆಸಿದುದರಿಂದ ಬಗೆಬಗೆಯ ಆಹಾರವೆಲ್ಲ ತುಂಬಾ ರುಚಿಯಾಗಿತ್ತು. ನದಿಗಳು ಸಮುದ್ರದತ್ತ ಹರಿಯುವಂತೆ ತಮ್ಮ ಅತ್ಯಂತ ಪ್ರೀತಿಯ ವಸ್ತುವಾದ ಕೃಷ್ಣನ ಬಳಿಗೆ ಹೋಗಲು ಹಬ್ಬದೂಟವನ್ನು ಸಂಗ್ರಹಿಸಿ ಗೋಪಬಾಲರು ಸಿದ್ಧರಾದರು. ಬಹುಕಾಲದಿಂದ ಬ್ರಾಹ್ಮಣ ಪತ್ನಿಯರು ಕೃಷ್ಣನನ್ನು ನೋಡಲು ಕಾತುರರಾಗಿದ್ದರು. ಆದರೆ ಅವನನ್ನು ನೋಡಲು ಅವರು ಮನೆಯಿಂದ ಹೊರಡಲಿದ್ದಾಗ ಅವರ ಗಂಡಂದಿರು, ತಂದೆಯರು, ಮಕ್ಕಳು ಮತ್ತು ಬಂಧುಗಳು ಅವರು ಹೋಗಬಾರದೆಂದು ಹೇಳಿದರು. ಆದರೆ ಪತ್ನಿಯರು ಅವರ ಮಾತನ್ನು ಕೇಳಲಿಲ್ಲ. ಭಕ್ತನಿಗೆ ಕೃಷ್ಣನ ಆಕರ್ಷಣೆಯ ಕರೆ ಬಂದಾಗ ಅವನು ದೇಹದ ಬಾಂಧವ್ಯಗಳಿಗೆ ಲಕ್ಷ್ಯ ಮಾಡುವುದಿಲ್ಲ. ಪತ್ನಿಯರು ಯಮುನಾ ನದಿಯ ತೀರದಲ್ಲಿದ್ದ ವೃಂದಾವನದ ಕಾಡಿಗೆ ಹೋದರು. ಅದು ಮರಗಿಡಗಳಿಂದ ಮತ್ತು ಹೊಚ್ಚ ಹೊಸ ಬಳ್ಳಿಗಳು ಮತ್ತು ಹೂವುಗಳಿಂದ ತುಂಬಿ ಹೋಗಿದ್ದುದನ್ನು ಅವರು ಕಂಡರು. ಆ ಕಾಡಿನಲ್ಲಿ ಕೃಷ್ಣ ಬಲರಾಮರು ತಮ್ಮ ಬಹು ಪ್ರೀತಿಯ ಸ್ನೇಹಿತರಾದ ಬಾಲಕರೊಂದಿಗೆ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದುದನ್ನು ಕಂಡರು. ಬ್ರಾಹ್ಮಣರ ಪತ್ನಿಯರು ಕೃಷ್ಣನು ಬಂಗಾರದಂತೆ ಹೊಳೆಯುತ್ತಿದ್ದ ಉಡುಪನ್ನು ಧರಿಸಿದ್ದುದನ್ನು ಕಂಡರು. ಅವನು ಕಾಡಿನ ಹೂವುಗಳ ಒಂದು ಸೊಗಸಾದ ಮಾಲೆಯನ್ನು ಧರಿಸಿದ್ದನು ಮತ್ತು ತಲೆಯ ಮೇಲೆ ನವಿಲುಗರಿಯನ್ನು ಸಿಕ್ಕಿಸಿದ್ದನು. ವೃಂದಾವನದಲ್ಲಿ ಲಭ್ಯವಾಗುವ ಬಣ್ಣಗಳಿಂದ ಅವನು ಅಲಂಕೃತನಾಗಿದ್ದ. ನಾಟಕ ಮಂದಿರದಲ್ಲಿ ರಂಗಭೂಮಿಯ ಮೇಲೆ ನೃತ್ಯ ಮಾಡುವ ನಟನಂತೆಯೇ ಕಂಡ. ಅವನ ಒಂದು ಕೈ ಗೆಳೆಯನ ಭುಜದ ಮೇಲಿತ್ತು ಮತ್ತು ಇನ್ನೊಂದರಲ್ಲಿ ತಾವರೆಯನ್ನು ಹಿಡಿದಿದ್ದ. ಅವನ ಕಿವಿಗಳನ್ನು ಲಿಲಿಗಳಿಂದ ಅಲಂಕರಿಸಲಾಗಿತ್ತು. ಅವನು ತಿಲಕವನ್ನು ಧರಿಸಿದ್ದನು. ಮನಮೋಹಕನಾಗಿ ಮುಗುಳ್ನಗೆಯನ್ನು ನಗುತ್ತಿದ್ದನು. ಬ್ರಾಹ್ಮಣರ ಪತ್ನಿಯರು ತಾವು ಯಾರ ವಿಷಯವನ್ನು ಬಹಳವಾಗಿಯೇ ಕೇಳಿದ್ದರೋ, ಯಾರು ತಮಗೆ ಬಹಳ ಪ್ರಿಯನಾಗಿದ್ದನೋ ಮತ್ತು ಯಾರಲ್ಲಿ ತಮ್ಮ ಮನಸ್ಸುಗಳು ಸದಾ ಮಗ್ನವಾಗಿದ್ದವೋ ಆ ದೇವೋತ್ತಮ ಪರಮ ಪುರುಷನನ್ನು ತಮ್ಮ ಕಣ್ಣಿನಿಂದಲೇ ಕಂಡರು. ಈಗ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಮುಖಾಮುಖಿಯಾಗಿ ಅವನನ್ನು ಕಂಡರು. ಅವರ ಕಣ್ಣುಗಳ ಮೂಲಕ ಅವನು ಅವರ ಹೃದಯಗಳನ್ನು ಪ್ರವೇಶಿಸಿದ. ಅವರು ತಮ್ಮ ಹೃದಯಗಳು ತಣಿಯುವಂತೆ ಕೃಷ್ಣನನ್ನು ಆಲಂಗಿಸಿದರು. ವಿರಹ ವೇದನೆಯು ಕೂಡಲೇ ತಗ್ಗಿತು. ಅವರು ತಮ್ಮ ಜ್ಞಾನವನ್ನು ಬೆಳೆಸಿಕೊಂಡು ಪರಮನಲ್ಲಿ ಲೀನವಾಗುವ ಜ್ಞಾನಿಗಳಂತೆ ಕಂಡರು. ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವ ಪರಮಾತ್ಮನಾಗಿ ಕೃಷ್ಣನಿಗೆ ಅವರ ಮನಸ್ಸುಗಳು ಅರ್ಥವಾದವು. ತಮ್ಮ ನೆಂಟರು, ಗಂಡಂದಿರು, ತಂದೆಯರು, ಸೋದರರು ಎಲ್ಲರೂ ವಿರೋಧಿಸಿದರೂ ಮತ್ತು ಮನೆಯ ಕೆಲಸ ಕಾರ್ಯಗಳಿದ್ದರೂ ಅವರು ಅವನ ಬಳಿಗೆ ಬಂದಿದ್ದರು. ತಮ್ಮ ಜೀವವಾದ, ತಮ್ಮ ಆತ್ಮವಾದ ಅವನನ್ನು ನೋಡುವುದಕ್ಕೆಂದೇ ಬಂದಿದ್ದರು. ವಾಸ್ತವವಾಗಿ ಅವರು ಭಗವದ್ಗೀತೆಯಲ್ಲಿ ಕೃಷ್ಣನು ನೀಡುವ ಆದೇಶವನ್ನು ಪಾಲಿಸುತ್ತಿದ್ದರು. ಮನುಷ್ಯನ ವೃತ್ತಿಯ ಮತ್ತು ಧರ್ಮದ ಎಲ್ಲಾ ಬಗೆಯ ಕರ್ತವ್ಯಗಳನ್ನು ಬಿಟ್ಟು ಅವನಿಗೆ ಶರಣಾಗಬೇಕು. ಬ್ರಾಹ್ಮಣರ ಪತ್ನಿಯರು ವಾಸ್ತವವಾಗಿ ಭಗವದ್ಗೀತೆಯ ಆದೇಶವನ್ನು ಸಂಪೂರ್ಣವಾಗಿ ಪಾಲಿಸಿದ್ದರು. ಆದುದರಿಂದ ಅವನು ಅವರೊಂದಿಗೆ ಉಜ್ವಲವಾಗಿ ಮಾತನಾಡಲು ಪ್ರಾರಂಭಿಸಿದನು. ಈ ಸಂದರ್ಭದಲ್ಲಿ ಕೃಷ್ಣನು ಆ ಪತ್ನಿಯರ ಹೃದಯಗಳನ್ನು ಪ್ರವೇಶಿಸಿದಾಗ ಮತ್ತು ಅವರು ಅವನನ್ನು ಆಲಂಗಿಸಿ ಅವನಲ್ಲಿ ಲೀನವಾಗುವ ಅಲೌಕಿಕ ಆನಂದವನ್ನು ಅನುಭವಿಸಿದಾಗ ಪರಮ ಪ್ರಭು ಕೃಷ್ಣನು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳಲಿಲ್ಲ. ಆ ಪತ್ನಿಯರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳಲಿಲ್ಲ ಎನ್ನುವುದನ್ನು ಗಮನಿಸಬೇಕು. ಪ್ರಭುವಿನ ಮತ್ತು ಪತ್ನಿಯರ ಪ್ರತ್ಯೇಕ ವ್ಯಕ್ತಿತ್ವಗಳು ಉಳಿದವು, ಆದರೆ ಅವರು ಅಸ್ತಿತ್ವದಲ್ಲಿ ಒಂದಾದ ಅನುಭವವನ್ನು ಪಡೆದರು. ವೈಯಕ್ತಿಕ ಯೋಚನೆಯು ಎಳ್ಳಷ್ಟೂ ಇಲ್ಲದೆ ಪ್ರಿಯನು ಪ್ರೇಯಸಿಯ ವಶವಾದಾಗ ಅದನ್ನು ಒಂದಾಗುವುದು ಎನ್ನುತ್ತಾರೆ. ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕದಲ್ಲಿ ಈ ಒಂದಾಗುವ ಭಾವನೆಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಕೃಷ್ಣನು ತಾನು ಬಯಸಿದಂತೆ ಮುಕ್ತವಾಗಿ ನಡೆದುಕೊಳ್ಳಬಹುದು, ಆದರೆ ಭಕ್ತನು ಯಾವಾಗಲೂ ಅವನ ಅಪೇಕ್ಷೆಗಳನ್ನು ಒಪ್ಪಿಕೊಂಡು ಇರಬೇಕು. ಬ್ರಾಹ್ಮಣರ ಪತ್ನಿಯರು ತಮ್ಮ ಕೃಷ್ಣ ಪ್ರೇಮದಲ್ಲಿ ಈ ಏಕತೆಯನ್ನು ತೋರಿಸಿದರು. ಕೃಷ್ಣನು ಅವರನ್ನು ಈ ಮಾತುಗಳಲ್ಲಿ ಸ್ವಾಗತಿಸಿದನು. ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ನೀವೆಲ್ಲ ಭಾಗ್ಯಶಾಲಿಗಳು, ನಿಮಗೆ ಇಲ್ಲಿಗೆ ಸ್ವಾಗತ. ನಾನು ನಿಮಗಾಗಿ ಏನು ಮಾಡಬಹುದು ಹೇಳಿ? ನನ್ನನ್ನು ನೋಡುವುದಕ್ಕೋಸ್ಕರ ನಿಮ್ಮ ನೆಂಟರು, ತಂದೆಯರು, ಸೋದರರು ಮತ್ತು ಗಂಡಂದಿರು ವಿಧಿಸಿದ ನಿರ್ಬಂಧಗಳನ್ನು, ಮಾಡಿದ ಅಡ್ಡಿಗಳನ್ನು ಅಲಕ್ಷ್ಯ ಮಾಡಿ ನೀವು ಇಲ್ಲಿಗೆ ಬಂದುದು ಯೋಗ್ಯವಾಗಿದೆ. ಹೀಗೆ ಮಾಡುವವನು ತನ್ನ ಆತ್ಮದ ಒಳಿತನ್ನು ಬಲ್ಲವನು. ಏಕೆಂದರೆ ಉದ್ದೇಶವಾಗಲಿ ನಿಬಂಧನೆಯಾಗಲಿ ಇಲ್ಲದೆ ನನಗೆ ಅಲೌಕಿಕ ಪ್ರೀತಿಪೂರ್ವಕ ಸೇವೆಯನ್ನು ಸಲ್ಲಿಸುವುದು ಜೀವಿಗಳಿಗೆ ಮಂಗಳಕರವಾದದ್ದು. ಬದ್ಧ ಜೀವಿಗಳ ಅತ್ಯುನ್ನತ ಪರಿಪೂರ್ಣತೆಯ ಹಂತವು ಅವನಿಗೆ ಶರಣಾಗತರಾಗುವುದೇ ಎಂದು ಕೃಷ್ಣನು ಇಲ್ಲಿ ದೃಢಪಡಿಸುತ್ತಾನೆ. ಮನುಷ್ಯನು ಎಲ್ಲಾ ಜವಾಬ್ದಾರಿಗಳನ್ನು ತ್ಯಜಿಸಬೇಕು. ಬದ್ಧ ಜೀವಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ಸಂಪೂರ್ಣವಾಗಿ ಶರಣಾಗುವುದೇ ಅತ್ಯಂತ ಶುಭಕರ ಮಾರ್ಗ. ಏಕೆಂದರೆ ಪರಮಪ್ರಭುವು ಪ್ರೇಮದ ಪರಮಗುರಿ. ಎಲ್ಲರೂ ಕಡೆಗೆ ಕೃಷ್ಣನನ್ನು ಪ್ರೀತಿಸುತ್ತಾರೆ, ಆದರೆ ಸಾಕ್ಷಾತ್ಕಾರವು ವ್ಯಕ್ತಿಯ ಜ್ಞಾನದ ಪ್ರಗತಿಗೆ ಅನುಗುಣವಾಗಿರುತ್ತದೆ. ತಾನು ಜೀವಾತ್ಮ, ಜೀವಾತ್ಮವು ಪರಮಪ್ರಭುವಿನ ಒಂದು ಅಂಶವಲ್ಲದೆ ಬೇರೇನೂ ಅಲ್ಲ. ಆದುದರಿಂದ ಪರಮಪ್ರಭುವೇ ಪ್ರೇಮದ ಅಂತಿಮ ಲಕ್ಷ್ಯ. ಈ ಕಾರಣಕ್ಕಾಗಿ ಮನುಷ್ಯನು ಅವನಿಗೆ ಶರಣಾಗತನಾಗಬೇಕು ಎನ್ನುವುದನ್ನು ಮನುಷ್ಯನು ಕ್ರಮೇಣ ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಶರಣಾಗತಿಯು ಬದ್ಧ ಆತ್ಮಕ್ಕೆ ಶುಭಕರವಾದದ್ದು ಎಂದು ಭಾವಿಸುತ್ತಾರೆ. ನಮ್ಮ ಜೀವನ, ಆಸ್ತಿ, ಮನೆ, ಹೆಂಡತಿ, ಮಕ್ಕಳು, ದೇಶ, ಸಮಾಜ ಮತ್ತೆ ನಮಗೆ ಪ್ರಿಯವಾದ ಎಲ್ಲ ಇತರ ವಸ್ತುಗಳು ದೇವೋತ್ತಮ ಪರಮಪುರುಷನ ವಿಸ್ತರಣೆಗಳು. ನಮ್ಮ ದೇಹದ, ಮನಸ್ಸಿನ ಮತ್ತು ಆಧ್ಯಾತ್ಮಿಕ ಸನ್ನಿವೇಶಗಳಿಗೆ ಅನುಗುಣವಾಗಿ ತನ್ನನ್ನು ಹಲವಾರು ರೀತಿಗಳಲ್ಲಿ ವಿಸ್ತರಿಸಿಕೊಂಡು ಭಗವಂತನು ನಮಗೆ ಪರಿಪೂರ್ಣ ಆನಂದವನ್ನು ಕೊಡುವುದರಿಂದ ಅವನೇ ಪ್ರೇಮದ ಕೇಂದ್ರ ಗುರಿ. ಕೃಷ್ಣನು, ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ಈಗ ನೀವು ನಿಮ್ಮ ಮನೆಗಳಿಗೆ ಹಿಂದಿರುಗಬಹುದು. ನೀವು ಯಜ್ಞ ಕಾರ್ಯಗಳಲ್ಲಿ ತೊಡಗಿ ನಿಮ್ಮ ಗಂಡಂದರಿಗೆ ಸಂತೋಷವಾಗುವ ಹಾಗೆ ಮತ್ತು ಅವರು ಪ್ರಾರಂಭಿಸಿರುವ ಯಜ್ಞಗಳು ಸಾಂಗವಾಗಿ ನಡೆಯುವಂತೆ ಅವರ ಸೇವೆಯಲ್ಲಿಯೂ ಮನೆಗೆಲಸಗಳಲ್ಲಿಯೂ ನಿರತರಾಗಿ ನಿಮ್ಮ ಗಂಡಂದಿರು, ಗೃಹಸ್ಥರು ನಿಮ್ಮ ನೆರವಿಲ್ಲದೆ ಅವರು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ನಿರ್ವಹಿಸುವುದು ಹೇಗೆ ಎಂದನು. ಬ್ರಾಹ್ಮಣರ ಪತ್ನಿಯರು ಹೀಗೆ ಉತ್ತರಿಸಿದರು, ಪ್ರೀತಿಯ ಪ್ರಭುವೇ, ಈ ರೀತಿ ನಮಗೆ ಆದೇಶಿಸುವುದು ನಿನಗೆ ಯೋಗ್ಯವಲ್ಲ. ನಿನ್ನ ಭಕ್ತರನ್ನು ಯಾವಾಗಲೂ ಕಾಪಾಡುವೆ ಎನ್ನುವುದು ನಿನ್ನ ಶಾಶ್ವತ ಭರವಸೆ. ಈಗ ನೀನು ಈ ಭರವಸೆಯನ್ನು ನಡೆಸಿಕೊಡಬೇಕು. ನಿನ್ನಲ್ಲಿಗೆ ಬಂದು ಶರಣಾಗತರಾದವರು ಭೌತಿಕ ಅಸ್ತಿತ್ವದ ಬದ್ಧ ಬದುಕಿಗೆ ಹಿಂದಕ್ಕೆ ಹೋಗುವುದೇ ಇಲ್ಲ. ನಿನ್ನ ಭರವಸೆಯನ್ನು ನಡೆಸಿಕೊಡುತ್ತೀಯೇ ಎಂದು ನಾವು ನಿರೀಕ್ಷಿಸುತ್ತೇವೆ. ತುಳಸಿ ಎಲೆಗಳು ಮುಚ್ಚಿರುವ ನಿನ್ನ ಚರಣ ಕಮಲಗಳಿಗೆ ನಾವು ಶರಣಾಗಿದ್ದೇವೆ. ನಮ್ಮ ನೆಂಟರು, ಸ್ನೇಹಿತರು ಎನ್ನಿಸಿಕೊಂಡವರ ಬಳಿಗೆ ಮತ್ತು ಸಮಾಜಕ್ಕೆ ಹಿಂದಿರುಗುವ ಬಯಕೆಯೇ ನಮಗಿಲ್ಲ. ನಾವು ಮನೆಗೆ ಹಿಂದಿರುಗಿ ಮಾಡುವುದೇನು? ನಮ್ಮ ಗಂಡಂದಿರು, ಸೋದರರು, ತಂದೆಯರು, ಮಕ್ಕಳು, ತಾಯಂದಿರು ಮತ್ತು ಸ್ನೇಹಿತರು ನಮ್ಮನ್ನು ಮತ್ತೆ ನೋಡುವ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವುದಿಲ್ಲ. ಏಕೆಂದರೆ ನಾವು ಆಗಲೇ ಅವರನ್ನೆಲ್ಲ ತೊರೆದಿದ್ದೇವೆ. ಆದುದರಿಂದ ಹಿಂತಿರುಗಲು ನಮಗೆ ಆಶ್ರಯವಿಲ್ಲ. ದಯವಿಟ್ಟು ಮನೆಗೆ ಹಿಂತಿರುಗುವಂತೆ ನಮಗೆ ಹೇಳಬೇಡ. ಶಾಶ್ವತವಾಗಿ ನಿನ್ನ ರಕ್ಷಣೆಯಲ್ಲಿ ಇರುವಂತೆ ನಿನ್ನ ಚರಣಕಮಲಗಳ ಅಡಿಯಲ್ಲಿ ಇರಲು ವ್ಯವಸ್ಥೆ ಮಾಡು. ದೇವೋತ್ತಮ ಪರಮಪುರುಷನು ಹೀಗೆ ಉತ್ತರ ಕೊಟ್ಟನು, ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ನೀವು ಹಿಂದಿರುಗಿದಾಗ ನಿಮ್ಮ ಗಂಡಂದಿರು ನಿಮ್ಮನ್ನು ಅಲಕ್ಷಿಸುವುದಿಲ್ಲ. ನಿಮ್ಮ ಸೋದರರು, ಮಕ್ಕಳು ಮತ್ತು ತಂದೆಯರು ನಿಮ್ಮನ್ನು ಸ್ವೀಕರಿಸಲು ನಿರಾಕರಿಸುವುದಿಲ್ಲ. ನೀವು ನನ್ನ ಪರಿಶುದ್ಧ ಭಕ್ತರಾದುದರಿಂದ ನಿಮ್ಮ ನೆಂಟರು ಮಾತ್ರವಲ್ಲ, ಒಟ್ಟಿನಲ್ಲಿ ಜನರು ಮತ್ತು ದೇವತೆಗಳು ನಿಮ್ಮ ವಿಷಯದಲ್ಲಿ ಸಮಾಧಾನವಾಗಿರುತ್ತಾರೆ. ಪರಮಾತ್ಮನಾಗಿ ಕೃಷ್ಣನು ಎಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾನೆ. ಆದುದರಿಂದ ಯಾರಾದರೂ ಪ್ರಭು ಕೃಷ್ಣನ ಪರಿಶುದ್ಧ ಭಕ್ತರಾದರೆ ಕೂಡಲೇ ಆತನು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ. ಶ್ರೀಕೃಷ್ಣನ ಪರಿಶುದ್ಧ ಭಕ್ತರು ಯಾರಿಗೂ ವಿರೋಧವಾಗಿರುವುದಿಲ್ಲ. ವಿವೇಚನೆ ಇರುವವನು ಪರಿಶುದ್ಧ ಭಕ್ತರ ಶತ್ರುವಾಗುವುದು ಸಾಧ್ಯವೇ ಇಲ್ಲ. ಮುಂದುವರಿದು ಕೃಷ್ಣನು, ನನ್ನಲ್ಲಿರುವ ಅಲೌಕಿಕ ಪ್ರೇಮವು ದೇಹ ಸಂಪರ್ಕವನ್ನು ಅವಲಂಬಿಸುವುದಿಲ್ಲ. ನನ್ನಲ್ಲಿಯೇ ಯಾರ ಮನಸ್ಸು ತನ್ಮಯವಾಗಿರುವುದೋ ಅವರು ನಿಶ್ಚಯವಾಗಿಯೂ ಬಹುಬೇಗನೆ ನನ್ನ ಶಾಶ್ವತ ಸಹವಾಸಕ್ಕಾಗಿ ನನ್ನಲ್ಲಿಗೆ ಬರುವರು ಎಂದನು. ದೇವೋತ್ತಮ ಪರಮಪುರುಷನ ಆದೇಶವನ್ನು ಕೇಳಿ ಬ್ರಾಹ್ಮಣ ಪತ್ನಿಯರು ತಮ್ಮ ಗಂಡಂದಿರ ಬಳಿಗೆ ಹಿಂತಿರುಗಿದರು. ತಮ್ಮ ಪತ್ನಿಯರು ಮನೆಗೆ ಹಿಂದಿರುಗಿದ್ದುದನ್ನು ಕಂಡು ಸಂತೋಷಪಟ್ಟ ಬ್ರಾಹ್ಮಣರು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅವರೊಡನೆ ಕುಳಿತು ಯಜ್ಞಗಳನ್ನು ಆಚರಿಸಿದರು. ವೈದಿಕ ತತ್ವಗಳ ಸೂತ್ರಗಳ ಪ್ರಕಾರ ಧಾರ್ಮಿಕ ವಿಧಿಗಳನ್ನು ಗಂಡ ಹೆಂಡಿರು ಒಟ್ಟಾಗಿ ಆಚರಿಸಬೇಕು. ಬ್ರಾಹ್ಮಣರ ಪತ್ನಿಯರು ಹಿಂದಿರುಗಿದಾಗ ಯಜ್ಞಗಳನ್ನು ಕ್ರಮಕ್ಕನುಗುಣವಾಗಿ ಚೆನ್ನಾಗಿ ನಡೆಸಿದರು. ಆದರೆ ಕೃಷ್ಣನನ್ನು ನೋಡಲು ಹೋಗದಂತೆ ತಡೆದಿದ್ದ ಒಬ್ಬ ಬ್ರಾಹ್ಮಣನ ಹೆಂಡತಿಯು ಕೃಷ್ಣನ ದೇಹ ಲಕ್ಷಣಗಳ ವಿಷಯವನ್ನು ಕೇಳಿದಾಗ ಅವನನ್ನು ಸ್ಮರಿಸಿಕೊಳ್ಳಲು ಪ್ರಾರಂಭಿಸಿದಳು. ಅವನ ಯೋಚನೆಯಲ್ಲಿಯೇ ತನ್ಮಯಳಾಗಿ ನಿಸರ್ಗದ ನಿಯಮಗಳಿಗೆ ಬದ್ಧವಾದ ಭೌತಿಕ ಶರೀರವನ್ನು ತ್ಯಾಗ ಮಾಡಿದಳು. ಸದಾ ಹರ್ಷಚಿತ್ತನಾದ ದೇವೋತ್ತಮ ಪರಮ ಪುರುಷನಾದ ಶ್ರೀ ಗೋವಿಂದನು ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಂಡು ತನ್ನ ದಿವ್ಯ ಲೀಲೆಗಳನ್ನು ತೋರಿದನು ಮತ್ತು ಬ್ರಾಹ್ಮಣರ ಪತ್ನಿಯರು ನೀಡಿದ ಆಹಾರವನ್ನು ತಿಂದು ಸಂತೋಷಪಟ್ಟನು. ಈ ರೀತಿಯಲ್ಲಿ ಅವನು ಸಾಮಾನ್ಯ ಜನರನ್ನು ಕೃಷ್ಣ ಪ್ರಜ್ಞೆಗೆ ಸೆಳೆದನು. ವೃಂದಾವನದ ಎಲ್ಲ ಹಸುಗಳನ್ನು, ಗೋಪಾಲಕರನ್ನು, ತರುಣಿಯರನ್ನು ತನ್ನ ಮಾತುಗಳಿಗೆ ಮತ್ತು ಮನೋಹರ ರೂಪಿಗೆ ಆಕರ್ಷಿಸಿದನು. ಕೃಷ್ಣನನ್ನು ನೋಡಿ ತಮ್ಮ ಪತ್ನಿಯರು ಹಿಂದಿರುಗಿದ ಮೇಲೆ ಯಜ್ಞಗಳಲ್ಲಿ ನಿರತರಾಗಿದ್ದ ಬ್ರಾಹ್ಮಣರು ದೇವೋತ್ತಮ ಪರಮ ಪುರುಷನಿಗೆ ಆಹಾರವನ್ನು ಕೊಡದೆ ಪಾಪ ಮಾಡಿದೆವೆಂದು ವಿಷಾದ ಪಡಲಾರಂಭಿಸಿದರು. ಕಡೆಗೂ ಅವರಿಗೆ ತಮ್ಮ ತಪ್ಪು ಅರ್ಥವಾಯಿತು. ವೈದಿಕ ಧಾರ್ಮಿಕ ವಿಧಿಗಳಲ್ಲಿ ತೊಡಗಿ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಂಡು ಆಹಾರವನ್ನು ಬೆಳೆದ ದೇವೋತ್ತಮ ಪರಮ ಪುರುಷನಿಗೆ ಆಹಾರವನ್ನು ನಿರಾಕರಿಸಿದ್ದರು. ತಮ್ಮ ಪತ್ನಿಯರ ನಿಷ್ಠೆಯನ್ನು, ಭಕ್ತಿಯನ್ನು ನೋಡಿ ಅವರು ತಮ್ಮನ್ನೇ ಅಳಿದುಕೊಳ್ಳಲು ಪ್ರಾರಂಭಿಸಿದರು. ತಮ್ಮ ಪತ್ನಿಯರು ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯ ವೇದಿಕೆಯನ್ನು ಏರಿದರು. ಪರಮಾತ್ಮನನ್ನು ಪ್ರೀತಿಸಿ ಪ್ರೀತಿಪೂರ್ವಕ ದಿವ್ಯ ಸೇವೆಯನ್ನು ಅರ್ಪಿಸುವುದು ಹೇಗೆ ಎಂದು ನಮಗೆ ತಿಳಿಯಲಿಲ್ಲ ಎಂದು ಬಹಳವಾಗಿ ವಿಷಾದಿಸಿದರು. ತಮ್ಮ ತಮ್ಮಲ್ಲೇ ಅವರು ಹೀಗೆ ಮಾತನಾಡಿಕೊಂಡರು: ಬ್ರಾಹ್ಮಣರಾಗಿ ನಾವು ಹುಟ್ಟಿದ್ದು ಹಾಳಾಗಿ ಹೋಗಲಿ, ನಾವು ಎಲ್ಲ ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದು ಹಾಳಾಗಲಿ, ಮಹಾಯಜ್ಞಗಳನ್ನು ಮಾಡಿ ನಾವು ಎಲ್ಲಾ ನಿಯಮ ನಿಬಂಧನೆಗಳನ್ನು ಪಾಲಿಸಿದ್ದು ಹಾಳಾಗಿ ಹೋಗಲಿ, ನಮ್ಮ ಸಂಸಾರವು ಹಾಳಾಗಿ ಹೋಗಲಿ. ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಚಾಚು ತಪ್ಪದೆ ಧಾರ್ಮಿಕ ವಿಧಿಗಳನ್ನು ನಡೆಸುವುದರಲ್ಲಿ ನಮ್ಮ ನೈಪುಣ್ಯವು ಹಾಳಾಗಿ ಹೋಗಲಿ, ಎಲ್ಲಾ ಹಾಳಾಗಲಿ. ಏಕೆಂದರೆ ಮನಸ್ಸು, ದೇಹ ಮತ್ತು ಇಂದ್ರಿಯಗಳ ಊಹೆಗಳನ್ನು ಮೀರಿದ ದೇವೋತ್ತಮ ಪರಮ ಪುರುಷನ ದಿವ್ಯ ಪ್ರೇಮಪೂರ್ವಕ ಸೇವೆಯನ್ನು ನಾವು ಬೆಳೆಸಿಕೊಂಡಿಲ್ಲ. ವೈದಿಕ ಧಾರ್ಮಿಕ ವಿಧಿಗಳ ಆಚರಣೆಯಲ್ಲಿ ನಿಪುಣರಾದ ಬ್ರಾಹ್ಮಣ ವಿದ್ವಾಂಸರು ವಿಷಾದ ಪಟ್ಟಿದ್ದು ಸೂಕ್ತವಾಗಿಯೇ ಇತ್ತು. ಏಕೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೇ ಇದ್ದರೆ ಧಾರ್ಮಿಕ ಕರ್ತವ್ಯವನ್ನು ನಡೆಸುವುದು ಕಾಲ ಮತ್ತು ಶಕ್ತಿಗಳ ವ್ಯರ್ಥ ಬಳಕೆ. ಅವರು ತಮ್ಮ ತಮ್ಮಲ್ಲೇ ಹೀಗೆ ಮಾತನಾಡಿಕೊಂಡರು: ಕೃಷ್ಣನ ಬಹಿರಂಗ ಶಕ್ತಿಯು ಎಷ್ಟು ಬಲವತ್ತರವಾಗಿದೆ ಎಂದರೆ ಅತ್ಯಂತ ಶ್ರೇಷ್ಠ ನಿಗೂಢ ಯೋಗಿಗಳಿಗೂ ಅದು ಭ್ರಾಂತಿಯನ್ನು ಕವಿಸಬಲ್ಲದು. ನಾವು ನಿಪುಣರಾದ ಬ್ರಾಹ್ಮಣರು ಮಾನವ ಸಮಾಜದ ಇತರ ಎಲ್ಲಾ ವರ್ಗಗಳಿಗೆ ಗುರುಗಳೆಂದು ಭಾವಿಸಿದ್ದರೂ ಬಹಿರಂಗ ಶಕ್ತಿಯಿಂದ ನಮಗೂ ಭ್ರಾಂತಿಯು ಕವಿದಿದೆ. ದೇವೋತ್ತಮ ಪರಮ ಪುರುಷನಿಗೆ ತಮ್ಮ ಬದುಕನ್ನೇ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಈ ಸ್ತ್ರೀಯರು ಎಷ್ಟು ಅದೃಷ್ಟವಂತರು ನೋಡಿ. ಸಂಸಾರದ ಬಾಂಧವ್ಯಗಳನ್ನು ತೊರೆಯುವುದು ಕಷ್ಟ, ಇದನ್ನು ಸುಲಭವಾಗಿ ಮಾಡಲು ಅವರಿಗೆ ಸಾಧ್ಯವಾಯಿತು. ಸಾಂಸಾರಿಕ ಬದುಕು ಭೌತಿಕ ಯಾತನೆಗಳನ್ನು ಮುಂದುವರಿಸಲು ಇರುವ ಒಂದು ಕತ್ತಲೆಯ ಬಾವಿ ಅಷ್ಟೇ. ಸಾಮಾನ್ಯವಾಗಿ ಸ್ತ್ರೀಯರು ಬಹು ಸರಳ ಹೃದಯಿಗಳಾದದ್ದರಿಂದ ಸುಲಭವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬಲ್ಲರು ಮತ್ತು ಕೃಷ್ಣನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡಾಗ ಮಾಯೆಯ ಹಿಡಿತದಿಂದ ಸುಲಭವಾಗಿ ಮುಕ್ತರಾಗಬಲ್ಲರು. ಬುದ್ಧಿವಂತರು ಮತ್ತು ವಿದ್ವಾಂಸರು ಎನ್ನಿಸಿಕೊಂಡ ಪುರುಷರಿಗೆ ಸಹ ಇದು ಸಾಧ್ಯವಿಲ್ಲ. ವೈದಿಕ ಆದೇಶಗಳ ಪ್ರಕಾರ ಯಜ್ಞೋಪವಿತದ ಧಾರಣೆಯ ಮೂಲಕ ಶುದ್ಧಿಕ್ರಮವನ್ನು ಮಾಡಿಕೊಳ್ಳಲು ಹೆಂಗಸರಿಗೆ ಅವಕಾಶವಿಲ್ಲ ಮತ್ತು ತಮ್ಮ ಗುರುವಿನ ಆಶ್ರಮದಲ್ಲಿ ಬ್ರಹ್ಮಚಾರಿಣಿಯಾಗಿ ವಾಸ ಮಾಡಲು ಅವಕಾಶವಿಲ್ಲ. ಅವರು ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮವನ್ನು ನಡೆಸಬೇಕೆಂದು ಉಪದೇಶ ಮಾಡಿಲ್ಲ. ತತ್ವಜ್ಞಾನವನ್ನಾಗಲಿ ಆತ್ಮಸಾಕ್ಷಾತ್ಕಾರವನ್ನಾಗಲಿ ಕುರಿತು ಚರ್ಚಿಸುವುದರಲ್ಲಿ ಅವರು ನಿಪುಣರಲ್ಲ. ಸ್ವಭಾವತಃ ಅವರು ಅಷ್ಟೇನು ಪರಿಶುದ್ಧರಲ್ಲ. ಶುಭ ಕಾರ್ಯಗಳಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇಲ್ಲ. ಆದರೆ ಎಲ್ಲಾ ಯೋಗಿಗಳ ಪ್ರಭುವಾದ ಕೃಷ್ಣನಲ್ಲಿ ಅವರು ದಿವ್ಯ ಪ್ರೇಮವನ್ನು ಬೆಳೆಸಿಕೊಂಡಿದ್ದಾರೆ ಎನ್ನುವುದು ಎಷ್ಟು ಆಶ್ಚರ್ಯಕರವಾದ ಸಂಗತಿ ಎಂದು ಬ್ರಾಹ್ಮಣರು ಉದ್ಗಾರ ಮಾಡಿದರು. ಕೃಷ್ಣನಲ್ಲಿ ದೃಢವಾದ ನಿಷ್ಠೆ ಮತ್ತು ಭಕ್ತಿಯಲ್ಲಿ ಅವರು ನಮ್ಮೆಲ್ಲರನ್ನು ಮೀರಿಸಿದ್ದಾರೆ. ಶುದ್ಧಿಯ ಕ್ರಮಗಳಲ್ಲಿ ನಾವು ಪರಿಣಿತರೆಂದು ಜನರು ಭಾವಿಸಿದ್ದರೂ ಪ್ರಾಪಂಚಿಕ ಜೀವನಕ್ಕೆ ಬಹಳವಾಗಿ ಅಂಟಿಕೊಂಡು ನಾವು ಗುರಿ ಯಾವುದು ಎಂದು ಅರ್ಥ ಮಾಡಿಕೊಳ್ಳಲಿಲ್ಲ. ಗೋಪ ಬಾಲಕರು ನಮಗೆ ಕೃಷ್ಣ ಮತ್ತು ಬಲರಾಮರ ನೆನಪು ಕೊಟ್ಟರೂ ನಾವು ಅವರನ್ನು ಅಲಕ್ಷ್ಯ ಮಾಡಿದೆವು. ಆಹಾರವನ್ನು ಬೇಡಲು ತನ್ನ ಸ್ನೇಹಿತರನ್ನು ನಮ್ಮ ಬಳಿಗೆ ಕಳುಹಿಸಿದ್ದು ದೇವೋತ್ತಮ ಪರಮಪುರುಷನ ಕೃಪೆಯ ಒಂದು ಉಪಾಯ ಎಂದು ನಮಗೆ ಈಗ ತೋರುತ್ತಿದೆ. ಇಲ್ಲದಿದ್ದರೆ ಅವನು ಅವರನ್ನು ಕಳುಹಿಸಬೇಕಾಗಿರಲಿಲ್ಲ. ಸಂಕಲ್ಪ ಮಾತ್ರದಿಂದಲೇ ಆಗಲೇ ಅಲ್ಲಿಯೇ ಅವನು ಅವರ ಹಸಿವನ್ನು ಹೋಗಲಾಡಿಸಬಹುದಿತ್ತು. ಕೃಷ್ಣನು ಜೀವನೋಪಾಯಕ್ಕಾಗಿ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದನು ಎಂದು ಕೇಳಿ ಯಾರಾದರೂ ಅವನಿಗೆ ವಾಸ್ತವವಾಗಿ ಆಹಾರದ ಅಗತ್ಯ ಇರಲಿಲ್ಲ ಎನ್ನುವುದನ್ನು ನಿರಾಕರಿಸಿದರೆ ಅಥವಾ ಅವನಿಗೆ ವಾಸ್ತವವಾಗಿ ಹಸಿವಾಗಿತ್ತು ಎಂದು ಭಾವಿಸಿ ಅವನಿಗೆ ನಿಜವಾಗಿ ಆಹಾರದ ಅಗತ್ಯವಿರಲಿಲ್ಲ ಎಂದು ನಂಬದೇ ಹೋದರೆ ಅಂತಹವರು ಸಿರಿದೇವತೆಯೇ ಸದಾ ಅವನ ಸೇವೆಯಲ್ಲಿ ನಿರತಳಾಗಿರುತ್ತಾಳೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಲ್ಲಿ ಆ ದೇವತೆಯು ತನ್ನ ಚಂಚಲ ಸ್ವಭಾವವನ್ನು ಬಿಟ್ಟು ಬಿಡಬಹುದು. ಬ್ರಹ್ಮ ಸಂಹಿತೆಯಂತಹ ವೈದಿಕ ಸಾಹಿತ್ಯದಲ್ಲಿ ಕೃಷ್ಣನ ನಿವಾಸದಲ್ಲಿ ಅವನಿಗೆ ಒಬ್ಬ ಸಿರಿದೇವತೆಯಲ್ಲ ಸಾವಿರಾರು ಸಿರಿದೇವತೆಯರು ಸೇವೆ ಸಲ್ಲಿಸುತ್ತಾರೆ ಎಂದು ಹೇಳಿದೆ. ಆದುದರಿಂದ ಕೃಷ್ಣನು ಬ್ರಾಹ್ಮಣರಿಂದ ಆಹಾರವನ್ನು ಬೇಡಿದ ಎಂದು ಭಾವಿಸುವುದು ಬರಿಯ ಭ್ರಾಂತಿ ಅಷ್ಟೇ. ತನ್ನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಗೆ ಅವರನ್ನು ಸೇರಿಸಿಕೊಳ್ಳುವ ಕೃಪೆಯನ್ನು ತೋರಿಸಲು ಅದೊಂದು ಉಪಾಯ ಅಷ್ಟೇ. ವೈದಿಕ ಧಾರ್ಮಿಕ ಸಮಾರಂಭಗಳಲ್ಲಿ ಯೋಗ್ಯ ಸ್ಥಳ, ಯೋಗ್ಯ ಕಾಲ, ವಿಧಿಗಳನ್ನು ನಡೆಸಲು ಬೇರೆ ಬೇರೆ ಬಗೆಯ ವಸ್ತುಗಳು, ವೈದಿಕ ಪ್ರಾರ್ಥನೆಗಳು, ಯಜ್ಞವನ್ನು ಮಾಡಿಸುವ ಪುರೋಹಿತ, ಅಗ್ನಿದೇವತೆಗಳು, ಇಂತಹ ಯಜ್ಞವನ್ನು ಮಾಡುವವನು ಮತ್ತು ಧಾರ್ಮಿಕ ಸೂತ್ರಗಳು, ಇವೆಲ್ಲವುಗಳ ಉದ್ದೇಶ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು. ಏಕೆಂದರೆ ಕೃಷ್ಣನು ದೇವೋತ್ತಮ ಪರಮಪುರುಷನು, ಅವನೇ ಪರಮಪ್ರಭು, ವಿಷ್ಣು ಎಲ್ಲಾ ಯೋಗಿಗಳ ಪ್ರಭು. ಆತನು ಯದುಕುಲದಲ್ಲಿ ಮಗುವಾಗಿ ಕಾಣಿಸಿಕೊಂಡನೆಂಬ ಕಾರಣಕ್ಕಾಗಿ ಅವನೇ ದೇವೋತ್ತಮ ಪರಮಪುರುಷ ಎಂದು ಅರ್ಥ ಮಾಡಿಕೊಳ್ಳಲಾರದಷ್ಟು ಮೂರ್ಖರಾಗಿದ್ದೆವು ಎಂದು ಬ್ರಾಹ್ಮಣರು ಹೇಳಿದರು. ಅದರ ಬದಲು ನಮ್ಮ ಗಡುಸಾದ ನಿಲುವಿನಿಂದ ಬಂಧಿತರಾಗದೆ ಪ್ರಭುವಿನ ಪರಿಶುದ್ಧ ದಿವ್ಯ ಸೇವೆಯನ್ನು ಬೆಳೆಸಿಕೊಂಡಿರುವ ಇಂತಹ ಉದಾತ್ತ ಪತ್ನಿಯರು ನಮಗಿದ್ದಾರೆ ಎಂದು ನಮಗೆ ಹೆಮ್ಮೆಯಾಗುತ್ತಿದೆ. ಯಾವ ಕೃಷ್ಣನ ಮಾಯೆ ಎಂಬ ಭ್ರಮೆಯನ್ನು ಉಂಟುಮಾಡುವ ಚೇತನಕ್ಕೆ ವಶರಾಗಿ ಕರ್ಮಲೇಪಿತ ಕೆಲಸ ಕಾರ್ಯಗಳಲ್ಲಿ ನಾವು ಮೈಮರೆತಿದ್ದೇವೆಯೋ ಅಂತಹ ಕೃಷ್ಣನ ಚರಣ ಕಮಲಗಳಿಗೆ ನಮ್ಮ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸೋಣ. ಅವನ ಬಹಿರಂಗ ಶಕ್ತಿಯಿಂದ ಮೋಹಿತರಾದ ನಮ್ಮನ್ನು ಕ್ಷಮಿಸುವ ಕೃಪೆಯನ್ನು ಮಾಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಅವನ ದಿವ್ಯ ಮಹಿಮೆಯನ್ನು ಅರಿಯದೆ ನಾವು ಅವನ ಅಪ್ಪಣೆಯನ್ನು ಮೀರಿದೆವು. ಬ್ರಾಹ್ಮಣರು ತಮ್ಮ ಪಾಪ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಟ್ಟರು. ತಮ್ಮ ಪ್ರಣಾಮಗಳನ್ನು ಅವನಿಗೆ ಅರ್ಪಿಸಲು ತಾವೇ ಹೋಗಬೇಕೆಂದು ಅವರಿಗೆ ಅಪೇಕ್ಷೆಯಾಯಿತು. ಆದರೆ ಕಂಸನ ಹೆದರಿಕೆ ಇದ್ದುದರಿಂದ ಹೋಗಲು ಅವರಿಗೆ ಸಾಧ್ಯವಾಗಲಿಲ್ಲ. ಎಂದರೆ ಭಕ್ತಿಪೂರ್ವಕ ಸೇವೆಯಿಂದ ಪರಿಶುದ್ಧನಾಗದೆ ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗುವುದು ಮನುಷ್ಯನಿಗೆ ಕಷ್ಟ. ಬ್ರಾಹ್ಮಣ ವಿದ್ವಾಂಸರು ಮತ್ತು ಅವರ ಪತ್ನಿಯರ ನಿದರ್ಶನವು ಸ್ಪಷ್ಟವಾಗಿದೆ. ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಪ್ರೇರಿತರಾಗಿದ್ದ ಬ್ರಾಹ್ಮಣ ಪತ್ನಿಯರು ಯಾವ ರೀತಿಯ ವಿರೋಧವನ್ನು ಲಕ್ಷ್ಯ ಮಾಡಲಿಲ್ಲ. ಅವರು ಕೂಡಲೇ ಕೃಷ್ಣನ ಬಳಿಗೆ ಹೋದರು. ಬ್ರಾಹ್ಮಣರಿಗೆ ಪ್ರಭುವಿನ ಪರಮಾಧಿಕಾರದ ಅರಿವಾಗಿದ್ದು ಪಶ್ಚಾತ್ತಾಪ ಪಡುತ್ತಿದ್ದರೂ ಕರ್ಮಗಳಿಗೆ ಇನ್ನೂ ಬಹಳವಾಗಿ ಅಂಟಿಕೊಂಡಿದ್ದುದರಿಂದ ಅವರಿಗೆ ಇನ್ನೂ ಕಂಸನ ವಿಷಯದಲ್ಲಿ ಹೆದರಿಕೆ ಇದ್ದಿತು. ಯಜ್ಞವನ್ನು ಮಾಡಿದ ಬ್ರಾಹ್ಮಣರ ಪತ್ನಿಯರ ಉದ್ಧಾರ ಎಂಬ 23ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.